ಅವರು ಅನ್ನ ಶುದ್ಧಿ ತಗೊಂಡು ಬನ್ನಿ, ಅನ್ನ ಶುದ್ಧಿ ಏನು ಅನ್ನ ಶುದ್ಧಿ, ತುಪ್ಪ, ಅನ್ನ ತುಪ್ಪವನ್ನು ಹಾಕಿದರೆ ಅದು ಅನ್ನವನ್ನು ಶುದ್ಧಿ ಮಾಡುತ್ತೆ, ಅದಕ್ಕೆ ಅನ್ನ ಶುದ್ಧಿ ಅನ್ನ ಶುದ್ಧಿ ಅಂದರು. ಅಂಥ ಅನ್ನ ಶುದ್ಧಿಯನ್ನು ಹಾಕಬೇಕು ಅನ್ನದ ಮೇಲೆ, ತುಪ್ಪವನ್ನು ಹಾಕಿದರೆ ಶುದ್ಧ ಆಗುತ್ತೆ. ಸರಿ, ಇಷ್ಟೆಲ್ಲ ಆ ತುಪ್ಪವನ್ನೇ ತುಳಸಿ ದಳದಿಂದ ಅಲ್ಲಲ್ಲಿ ಮಿಶ್ರ ಮಾಡಿ ಐದು ತುಳಸಿ ದಳ ನೀವು ಮೊದಲೇ ಬಿಡಿಸಿಕೊಂಡು ಎಲೆ ಕೊನೆಯಲ್ಲಿ ಹಾಕಿರಬೇಕು. ಹಾಕ್ಕೊಂಡು ಆಹುತಿ ತಗೋವಾಗ ಒಂದು ದಳ ತಗೋಬೇಕು, ಹಿಡ್ಕೊಂಡು ಹಾಗೆಯೇ ಅನ್ನ ಹಿಡ್ಕೊಂಡು ಹಾಕಬೇಕು. ಅಲ್ಲೂ ಅದೇ ಅವಾಗೂ ಇರಬೇಕು. ಆದರೆ ಆ ಫಲಹಾರ ಮಾಡುವಾಗ ಉಪ್ಪು ಬೆರೆಸಿದ ಪದಾರ್ಥದಿಂದ ಆಹುತಿ ತಗೊಳ್ಳೇಬಾರ್ದು. ಹಾಕೋದ ಇಡ್ಲಿಗೋ ಉಪ್ಪಿಟ್ಟೋ ಏನೋ ಹಾಕಿರ್ತಾರೆ, ಏನು ಆಹುತಿ ತಗೋಬೇಕು? ಅದಕ್ಕೆ ಸಾಮಾನ್ಯವಾಗಿ ಶಾಸ್ತ್ರ ಗೊತ್ತಿದ್ದವರು ಏನು ಮಾಡುತ್ತಾರೆ ಅಂದರೆ ಅದಕ್ಕೆ ಚೂರು ಅವಲಕ್ಕಿನೋ ಅರಳೋ ಏನೋ ಹಾಕ್ಕೊಂಡು ಅದರಿಂದ ಆಹುತಿ ತಗೊಂಡು ಮಿಕ್ಕದ್ದನ್ನು ಸ್ವೀಕಾರ ಮಾಡುತ್ತಾರೆ. ಉಪ್ಪು ಬೆರೆಸಿದ ಅನ್ನ ನಾವು ಆಹುತಿ ತಗೊಳ್ಳಿಕ್ಕೆ ಬರಲ್ಲ, ವೈಶ್ವದೇವಕ್ಕೂ ಬರಲ್ಲ. ಬಹಳ ಜನ ಅಗ್ನಿದೇವರ ಮೇಲೆ ಬಹಳ ಪ್ರೀತಿ ಇರುತ್ತೆ ಅವರಿಗೆ, ಅದಕ್ಕೇನು ಮಾಡ್ತಾರೆ, ಆ ವೈಶ್ವದೇವ ಮಾಡಬೇಕಾದ ಅನ್ನಕ್ಕೆ ಹುಳಿ ಸಾರು ಚಟ್ನಿ ಪಲ್ಯ ಎಲ್ಲ ಹಾಕಿ ಕಲಸಿ ಚೆನ್ನಾಗಿ ಸ್ವಾಮಿಯ ತಗೊಳ್ಳಿ ಕೊಡ್ತಾರೆ. ಅದು ಅವರಿಗೆ ಅಗ್ನಿದೇವರಿಗೆ ಮಾಂಸ ಹಾಕಿದ ಫಲ ಬರುತ್ತೆ. ಉಪ್ಪು ಬೆರೆಸಿದ ಅನ್ನ ಅಗ್ನಿಗೆ ಹಾಕಬಾರದು, ಆ ಅಗ್ನಿಗೂ ಹಾಕಬಾರದು, ಒಳಗೂ ಒಂದು ಅಗ್ನಿ ಇದೆ ಈ ಅಗ್ನಿಗೂ ಹಾಕಬಾರದು, ಆಹುತಿಯಾಗಿ ಹಾಕಬಾರದು ಅಂತ ಹೇಳುತ್ತಾರೆ. ಒಟ್ಟಾರೆ ಎಷ್ಟೋರಿಗೆ ಬಂತು ಆಹುತಿಗಳು ಹೇಗೆ ಕೊಡಬೇಕು ಏನು ಅಂತ ಬಂತಲ್ವ. ಸರಿ, ನಂತರ ಇನ್ನೇನಾದರೂ ಉಳಿತಾ ಭೂವರ ವರಾಹ ದೇವರೇ, ಭೂಮಿಗೆ ಅಭಿಮಾನಿಯಾದ ವರಾಹ, ವರಾಹನನ್ನೇ ಚಿಂತನೆ ಮಾಡಬೇಕು. ಇನ್ನೊಂದಿದೆ ಅಲ್ಲ, ಇನ್ನೂ ಇದೆ, ಹೊಡಗಿನ ಸಿಸ್ಟಮ್ ತುಂಬ ಇದೆ. ಹೌದು, ಹಾ, ಇನ್ನೂ ಚಿಂತನೆ ತುಂಬ ಇದೆ, ಅದು ಹೇಳಲಿಕ್ಕಿದೆ. ಅದಕ್ಕಿಂತ ಮೊದಲು ಪ್ರಿಪರೇಷನ್ ಹೇಳ್ತಾ ಇದ್ದೀನಿ. ನೀರಿನ ತಂಬಿಗೆ ಎಲ್ಲಿಟ್ಟರೆ ಅನುಕೂಲ ನೀರು ಕುಡಿಯಲಿಕ್ಕೆ? ಎಡಗಡೆ ಇಟ್ಟರೆ ಅನುಕೂಲ, ಹೌದಲ್ವೋ, ಥಕ್ಕನೆ ಕುಡಿಬೋದು. ಬಲಗಡೆ ಇಟ್ಟರೆ ಹೀಗೆ ತಗೊಂಬೋದು, ಹೊಟ್ಟೆ ಬಹಳ ಸಂಕಟ ಆಗುತ್ತೆ, ತಿರುಗಬೇಕು ಹೀಗೆ. ಅದಕ್ಕೆ ಎಲ್ಲಿಡ್ತೇವೆ? ಎಡಗಡೆ ಇಟ್ಟುಕೊಂಡು ಕೂಡಬಾರದು. ಅಲ್ಲಿಗೆ ಬಂದೆ. ಅದಕ್ಕೆ ಹಿಂದೆ ಒಬ್ಬರು ಸ್ವಾಮಿಗಳಿದ್ರಂತೆ, ಅವರು ದಕ್ಷಿಣೆ ಕೊಡುವಾಗ ಕೂತ ಬ್ರಾಹ್ಮಣರಿಗೆ ಎರಡು ರೀತಿ ದಕ್ಷಿಣೆ ಕೊಡ್ತಿದ್ರಂತೆ. ಶಿಷ್ಯರು ಹೇಳ್ತಿದ್ರಂತೆ, ನೋಡ್ಕೊಂಬಾರುವ ತಂಬಿಗಳನ್ನು ಇಟ್ಕೊಂಡಾರು, ಬಲಗಡೆ ತಂಬಿಗೆ ಇಟ್ಟವರಿಗೆ ಜಾಸ್ತಿ, ಎಡಗಡೆ ತಂಬಿಗೆ ಇಟ್ಟವರಿಗೆ ಒಂದು ರೂಪಾಯಿ. ಅದ್ಯಾಕೆ ಅಂದರೆ ಆಚಾರಣೆ ಗೊತ್ತಿಲ್ಲ ಆಚಾರಗಳವರು. ಯಾಕೆ ಎಡಗಡೆ ತಂಬಿಗೆ ಇಟ್ಟರೆ ಅದು ಮೂತ್ರಕ್ಕೆ ಸಮಾನ, ಊಟದ ಕಾಲಕ್ಕೆ ಎಡಗಡೆಗೆ ತಂಬಿಗೆ ಇಟ್ಟು ಹಾಗಿಂದೆ ಹಾಗೆ ಎಡಗೈಯಿಂದೆ ಕುಡಿದರೆ ಹೆಂಡಕ್ಕೆ ಸಮಾನ, ಹೆಂಡಕ್ಕೆ ಸಮಾನ. ನಾವು ಹೋಗಿ ಆ ಶಾಪಲ್ಲಿ ದುಡ್ಡಿಟ್ಟು ತಗೊಂಡು ಬಂದು ಬಚ್ಚಿಟ್ಟು ಏನು ತರಬೇಕಾಗಿಲ್ಲ, ಆ ನೀರು ಕುಡಿದೆ ಹೆಂಡ ಕುಡಿದ ಫಲ ಚೆನ್ನಾಗಿ ಬಂದ್ಬಿಡುತ್ತೆ. ಅದಕ್ಕೆ ನಿಂತು ನೀರು ಕುಡಿಬಾರದು. ಯಾವುದೋ ಸಿಸ್ಟಮ್ ಇದೆಯಲ್ಲ ಬಫೆ, ಅದಕ್ಕೆ ಎಲ್ಲೆಲ್ಲೋ ಸೇರಿಸಿದ್ರೆ ಬಫೆಗೆ ಎಲ್ಲೆಲ್ಲೋ ಸೇರಿಸಿದ್ರೆ ಏನಾಗುತ್ತದು? ಬಫೆಲೋ, ಬಫೆಲೋ ಸಿಸ್ಟಮ್. ಎಮ್ಮೆ, ಎಮ್ಮೆನೂ ನಿಂತೆ ತಿನ್ನುತ್ತೆ, ಅವರು ನಿಂತೆ ತಿಂತಾರೆ. ಅದಕ್ಕೆ ಅದೇ ಅವರಿಗೂ ಅದನ್ನು ನೋಡೇ ಕಲ್ತಿದ್ದವರು ಅದೇ ಹೆಸರಿಟ್ಟರೆ ಫೀಲ್ ಆಗ್ತಾರೆ ಅಂತ ಆ ಕೊನೆಯದು ಕಟ್ ಮಾಡಿ ಬಫೆ ಅಂತಿಟ್ಟಿದ್ದಾರೆ. ಹೌದಾ, ಸುಂದರವಾದ ಅದೇ ಹೆಸರುಗಳು ಅವರೆಲ್ಲ ಇಟ್ಕೊಳ್ಳೋದು. ಅವರಿಗೆ ಸಿಗೋದೇ ಅದು, ಪಾಪ ಇನ್ಯಾವ ಸಿಗುತ್ತೆ. ಬೆಳಿಗ್ಗೆದ್ದು ಅಮ್ಮನ್ನ ಏನಂತ ಕರೀತಾರೆ? ಮಮ್ಮಿ ಅಂತಲೂ ಕರೆಯಲ್ಲ, ಮಾಮ್ ಅಂತ ಕರೀತಾರೆ. ಆ ಹುಡುಗ ಮಾಮ್ ಅಂತ ಕರೆದು ಕೂಡಲೇ ಈ ತಾಯಿಗೆ ಏನು ಮೋಕ್ಷಕ್ಕೂ ಹೋದಷ್ಟು ಆನಂದ. ಯಪ್ಪ ನನ್ನ ಮಗ ಅದರಿಂದ ನನ್ನ ಮಾಮ್ ಅಂತ ಕರೆದ ಅಂತ. ಅರ್ಥ ಏನು ಗೊತ್ತಾ? ಕೂತಿಟ್ಟ ಹೆಣ ಅಂತ ಅರ್ಥ. ಈಜಿಪ್ಟಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಭೂಮಿಯಲ್ಲಿ ಕೂತಿಟ್ಟಿರ್ತಾರೆ. ಆ ಹೆಣಕ್ಕೆ ಹೆಸರು ಮಮ್ಮಿ ಅಂತ, ಆ ಹೆಸರು ಅಮ್ಮನಿಗಿಟ್ಟಿರ್ತಾರೆ ಅವರು. ಬೆಳಿಗ್ಗೆದ್ದು ಅಮ್ಮನ್ನ ಹೂತಿಟ್ಟ ಹೆಣ ಅಂತ ಕರೆದು ಕೂಡಲೇ ಆನಂದ. ಅದಕ್ಕಂದ್ರು ಇಲ್ಲದ್ದನ್ನು ತಂದುಕೊಂಡು ಮುಖ ಸುಟ್ಕೊಂಡು ಅವಸ್ಥೆ ಪಡೋದಕ್ಕಿಂತ ಅಮ್ಮ ಅಂತ ಕರಿಬೋದ? ಆ ಕರೆಯುವುದರಲ್ಲಿ ಏನೋ ವಯ್ಯ. ಸರಿ, ಅವರನ್ನು ಬಿಡೋಣ. ಒಟ್ಟಾರೆ ಎಲ್ಲಿಗೆ ಬಂತು? ನೀರಾಗಲಿ ಅನ್ನವಾಗಲಿ ನೀರು ನಿಂತು ಕುಡಿದರೆ ಹೆಂಡ ಕುಡಿದ ಫಲ. ಅನ್ನ ನಿಂತು ತಿಂದರೆ ಮಾಂಸ ತಿಂದ ಫಲ. ಅದಕ್ಕೆ ನಿಂತು ತಟ್ಟೆಯಲ್ಲಿ ಇಟ್ಟುಕೊಂಡು ತಿನ್ನಬಾರದು, ಕೂತು ತಿನ್ನಬೇಕು. ಅವಾಗ ಮತ್ತು ಕೇಳಿದರು, ಹಾಗೆ ನಿಲ್ಲೋದು ಅಲ್ಲದೆ ಕೂಡೋದು ಅಲ್ಲದೆ ಮಧ್ಯದಲ್ಲಿ ಚೈರಲ್ಲಿ ಇರ್ತಾರಲ್ಲ ಅವ್ರ ಪರಿಸ್ಥಿತಿ ಅಂದರೆ, ಪಾಪ ರೋಗ ಬಂದಿರುತ್ತೆ, ಚೇರ್ ಪರ್ಸನ್ಸ್ ಆಗಿರ್ತಾರೆ, ಯಾಕೆ ಕಾಲೆಲ್ಲ ನೋವಿರುತ್ತೆ. ಅವರಿಗೆ ಎಕ್ಸೆಂಪ್ಷನ್, ಅದು ಕೂತಂತೇನೆ ಲೆಕ್ಕ. ನಿಂತದ್ದಕ್ಕಿನ್ನ ಕೂತದ್ದಕ್ಕೆ ಲೆಕ್ಕ ಕೊಟ್ಟು ಕೊಡಬಹುದು. ಆದರೆ ಗಟ್ಟಿಮುಟ್ಟಿಯಾಗಿದ್ದ ಹಾಕಿ ಕೂತರೆ ಮತ್ತೂ ಅದೇ. ಆದ್ದರಿಂದ ಈ ನೀರನ್ನಾಗಲಿ, ಹಾಗಾದರೆ ನೀರು ಹೇಗೆ ಕುಡಿಬೇಕು, ಕುಡಿಯೋ ಕ್ರಮ ಹೇಗೆ? ಅದಕ್ಕಂದರೂ ಬಲಕ್ಕೆ ನೀರನ್ನು ಇಟ್ಟುಕೋಬೇಕು. ಅಂದರೆ ಎಷ್ಟು ಊಟ ಮಾಡಬೇಕು ಅಂತ ಅಳತೆ ಕೊಟ್ಟರು. ಅಂದರೆ ಚೂರು ಪಕ್ಕಕ್ಕೂ ತಿರುಗಲಾರದಷ್ಟು ತುಂಬಬೇಡ. ಊಟ ಆದ ಮೇಲೆ ಆ ತಂಬಿಗೆ, ಬಲದಲ್ಲಿಟ್ಟಿರುವ ತಂಬಿಗೆ ತೆಗೆಯುವಷ್ಟು ಊಟ ಮಾಡು. ಹೊಟ್ಟೆ ಸ್ವಲ್ಪ ತಿರುಗಬೇಕು, ಸ್ವಲ್ಪ ಟ್ವಿಸ್ಟ್ ಆದರೂ ಸುಲಭವಾಗಿ ನೀರು ಕುಡಿಯುವಷ್ಟು ತಿನ್ನು. ಅದಕ್ಕೆ ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳ್ತಾರೆ. ಸಾವಕಾಶ ಅಂದರೆ ನಿಧಾನ ಕೂತು ಊಟ ಮಾಡಿ ಅಂತ ಅರ್ಥ ಅಲ್ಲ. ತಿನ್ನೋ ಕಾಲಕ್ಕೆ ಹೊಟ್ಟೆಯಲ್ಲಿ ಅವಕಾಶ, ಸ್ಪೇಸ್ ಇರಲಿ. ಅಂದರೆ ಸ್ವಲ್ಪ ಖಾಳಿ ಬಿಟ್ಟು ತಿನ್ನ್ರಿ, ಪೂರ ಕುಕ್ಕ ಕುರ ತಿನ್ನಬೇಡಿ, ಮತ್ತೆ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಸ್ವಲ್ಪ ಬಿಟ್ಟು ತಿನ್ನಿ, ಸಾವಕಾಶ ಅಂದರೆ ಸ್ವಲ್ಪ ಎಚ್ಚರದಿಂದ ತಿನ್ನಿ ಅಂತ ಅರ್ಥ ಅಷ್ಟೇ ಹೊರತು ನಿಧಾನವಾಗಿ ಹಾಕಿದ್ದೆಲ್ಲ ತಿನ್ನಿ ಅಂತ ಅರ್ಥ ಅಲ್ಲ. ಸರಿ, ಒಟ್ಟಾರೆ ಇಷ್ಟು ಹೇಳಿದು. ಅದರಲ್ಲಿ ಇನ್ನೊಂದು ನೆನಪಾಯಿತು, ಹೇಳಿಬಿಟ್ರೆ ಒಳ್ಳೆಯದಿಲ್ಲ, ಯಾಕಂದರೆ ಈ ಮಧ್ಯೆ ಮರೆತೋಗಿದೆ, ಈ ಪ್ರಕರಣ ಹೇಳೋದು ಮರೆತೋಗಿದೆ, ಆದ್ದರಿಂದ ಹೇಳಿಲ್ಲ ಕೆಲವೆಲ್ಲ. ಅನ್ನ ಕೈಯಿಂದ ಬಡಿಸಬಾರದು. ಅನ್ನ ಕೈಯಿಂದ ಬಡಿಸಿದರೆ ಮಾಂಸಕ್ಕೆ ಸಮಾನ, ಮಾಂಸಕ್ಕೆ ಸಮಾನ. ಹಾಗೆ ಉಪ್ಪು ಕೈಯಿಂದ ಬಡಿಸಿದರೆ ಮಾಂಸಕ್ಕೆ ಸಮಾನ. ಅದಕ್ಕೆ ಒಂದಿಷ್ಟು ಸ್ಪೂನು ಯಾವುದು ಮರದ್ದಿಟ್ಟುಕೊಂಡು ಅದರಿಂದ ಹಾಕಬೇಕು. ಆಗಿಲ್ಲ, ಈ ಬಾಳೆ ಎಲೆಯ ಮಧ್ಯದಿರುತ್ತಲ್ಲ ಸ್ಪೂನ್ ಥರ ಇರುತ್ತೆ, ಕಟ್ ಮಾಡಿ ಅದರಿಂದಲೇ ಹಾಕ್ತಾನೆ ಹೋಗ್ಬೋದು. ಮನಸ್ಸಿದ್ರೆ ಮಾರ್ಗವಿದೆ. ಈ ಪ್ರವಚನ ಕೇಳಿದ ಮೇಲೆ ಬೆಂಗಳೂರಲ್ಲಿ ಭಾಳ ಮಠಗಳಲ್ಲಿ ಸ್ಪೂನ್ಗಳು ಬಂದುಬಿಟ್ಟಿವೆ. ಎಲ್ಲರೂ ಸ್ಪೂನಿಂದ ಬಡಿಸ್ತಾರೆ, ಕೈಯಿಂದ ಬಡಿಸ್ತಾರೆ, ಎಲೆಯಿಂದ ಆದರೂ ಬಡಿಸ್ತಾರೆ. ಅದಕ್ಕೆ ನೋಡಿ, ಮಾಮೂಲಾಗಿ ಹೇಗೆ ಬಡಿಸಿದ್ರು ಅಲಂಕಾರ ಪಂಕ್ತಿಗೆ ಬಡಿಸುವಾಗ ಎಲೆಯಿಂದಲೇ ಬಡಿಸ್ತಾರೆ. ಯಾಕ್ರಿ ಕೈಯಿಂದ ಯಾಕೆ ಬಡಿಸಬಾರ್ದು? ಕೈ ತಗೊಂಡು ಹೇ ಕೈ ಬೇಡ ಅಂತೀರಿ, ಯಾಕಪ್ಪ ದಿನಾಗ ಕೈ ಬಂತು ಅಲ್ಲೇ ಕೈ ಬೇಡ ಅಂದರೆ, ಕೈಯಿಂದ ಬಡಿಸಿದರೆ ಉಪ್ಪು ಮಾಂಸಕ್ಕೆ ಸಮಾನ. ಇನ್ನು ಮೂರನೇದೊಂದಿದೆ, ಯಾವುದು? ತುಪ್ಪ. ತುಪ್ಪವನ್ನು ಯಾವ ಪರಿಸ್ಥಿತಿಯಲ್ಲೂ ಕೂಡ ಕೈಯಿಂದ ಬಡಿಸಬಾರ್ದು. ಆ ತುಪ್ಪ ತರೋದೇ ಗಟ್ಟಿ ತುಪ್ಪ ತರೋದು, ಅದನ್ನು ಕರಗಿಸಲಿಕ್ಕೆ ಸ್ವಲ್ಪ ಸೋಮಾರಿತನ. ಅದಕ್ಕೆ ಗಟ್ಟಿ ತುಪ್ಪ ಹಾಕಿದರೆ ಬೀಳಲ್ಲ. ಆ ಬೀಳದಾಗಿದ್ದಕ್ಕೆ ಅದಕ್ಕೆ ಕೈಯಿಂದ ತಗೊಂಡು ಎರಡು ಬೆರಳದ್ದು ಹೀಗೆ ಹಾಕ್ತಾರೆ, ಅರ್ಧ ಎಲೆಗೆ ಅರ್ಧ ಕೂತವರಿಗೆ ಬೀಳುತ್ತೆ. ಕೆಲವರು ತುಪ್ಪ ಹಾಕುವುದು ಹಾಗೆ ಈ ಒಗ್ಗರಣೆ ಹಾಕುವುದು ಇರುತ್ತೆ, ಈ ಒಗ್ಗರಣೆ ನಮ್ಮ ಕೆಲವು ಕಡೆ ಎಲ್ಲ ಈ ಇಂಗು ಹಾಕಿ ಈ ಸಾಸಿವೆ ಹಾಕಿ ಒಗ್ಗರಣೆ ಈ ಮುದ್ದಿ ಪಲ್ಲಕ್ಕೆಲ್ಲ ಹಾಕೋದಿರುತ್ತೆ. ಹಾಕೋ ಕಾಲಕ್ಕೆ ಆ ಒಗ್ಗರಣೆ ಕೈಯಿಂದ ಬಡಿಸ್ತಾರೆ, ಆ ಬಡಿಸೋ ಕಾಲಕ್ಕೆ ಅರ್ಧ ಕೈಯಿಂದ ಬಡಿಸಿ ಅರ್ಧ ಉಳಿದದ್ದು ಹೀಗಂತಾರೆ. ಅಂದಾಗ ಅದೆಲ್ಲ ಕಡೆ ಪ್ರೋಕ್ಷಣೆ ಆಗ್ತಾ ಇರುತ್ತೆ. ಹಾಗೆ ಬಡಿಸಬಾರದು. ತುಪ್ಪ ಕೈಯಿಂದ ಹಾಕಿದರೆ ರಕ್ತಕ್ಕೆ ಸಮಾನ. ಅದು ಊಟದ ಕಾಲಕ್ಕಾಗಲಿ ಇನ್ಯಾವ ಕಾಲಕ್ಕಾಗಲಿ ತುಪ್ಪ ಕೈಯಿಂದ ತೆಗೆದು ಹಾಕಬಾರದು. ಅವಾಗೂ ಅಷ್ಟೆ, ಪಂಚಾಮೃತ ಕಾಲಕ್ಕೂ ತುಪ್ಪವನ್ನು ಕೈಯಿಂದ ಹಾಕಬಾರ್ದು. ಮತ್ತೇನು ಮಾಡಬೇಕು? ಒಂದು ತುಳಸಿ ಇಟ್ಟುಕೋಬೇಕು ಕೈಯಲ್ಲಿ. ತುಳಸಿ ಇಟ್ಟುಕೊಂಡು ತುಳಸಿಯಿಂದ ತೆಗೆದು ಹಚ್ಚಿದರೆ ಅದು ಕರಗಿಸಬೇಕು ತುಪ್ಪ. ಯದ್ಯಪಿ ಅದನ್ನು ಅಭಿಷೇಕಕ್ಕೆ ಏನು ಮಾಡ್ತೀವಲ್ಲ ಆ ಮಾಡಲಿಕ್ಕೆ ಮುಂಚೆ ಆ ದೀಪದಲ್ಲೇ ಚೂರು ಹಿಡಿದರೆ ಕರಗುತ್ತೆ. ಕರಗಿದ್ದನ್ನು ಸರ 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 ಹಾಕ್ಬೋದು. ಗಟ್ಟಿ ತುಪ್ಪ ಹಾಕಲಿಕ್ಕೆ ಹೋದರೆ ಕೈಯಿಂದೇ ಹಾಕಬೇಕಾಗುತ್ತೆ, ಅದು ದೋಷ. ಇದ್ದದ್ದು ಹೇಳಿದೆ ದೋಷ. ಅದನ್ನು ಚೂರು ತುಳಸಿಯಿಂದ ತೆಗಿಲಿಕ್ಕೆ ಹೋದ್ರೆ ಮತ್ತು ಕೈಗೆಲ್ಲ ಅಂಟುತ್ತೆ. ಹಾಗಲ್ಲದೆ 2 ನಿಮಿಷ ಆ ದೀಪ ಸ್ವಲ್ಪ ದೊಡ್ಡದು ಮಾಡಿ ಹಿಡಿದ್ರೆ ಚೆನ್ನಾಗಿ ಇದಾಗ್ಬಿಡುತ್ತೆ. ಅದಕ್ಕಾಗಿ ಒಂದು ತಾಮ್ರದ್ದು ಇಟ್ಕೊಳ್ಳ್ರಿ, ಯಾವುದನ್ನು ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಟುಕೊಂಡು ಅದನ್ನು ಕಾಸಿದರೆ ವಿಶೇಷವಾಗಿ ಅದರಿಂದಲೇ ತುಪ್ಪವನ್ನು ಒಂದು ತೊಟ್ಟು ಬಿದ್ದರೂ ಕಾಸಿದ ತುಪ್ಪ ಗುರುಗಳಿಗೆ ಪ್ರೀತಿ ಆಗ್ತದೆ. ಆ ರೀತಿಯಲ್ಲಿ ತುಪ್ಪವನ್ನಾಗಲಿ ಅನ್ನವನ್ನಾಗಲಿ ಉಪ್ಪಾಗಲಿ ಕೈಯಿಂದ ಬಡಿಸಬಾರದು. ಇನ್ನೊಂದು ಹೇಳುತ್ತಾರೆ, ಯಾವುದು? ತೋವೆ. ತೋವೆಯನ್ನು ಕೂಡ ಕೈಯಿಂದ ಬಡಿಸಬಾರದು ಅಂತ ಇಷ್ಟೆಲ್ಲ ಹೇಳುತ್ತಾರೆ ನಿಯಮಗಳನ್ನು. ಅಲ್ವಾ, ಅದನ್ನು ಮಾಡಿಬಿಟ್ರೆ ನಮಗೆ ಮನಸ್ಸಿಗೇನೋ ತೃಪ್ತಿ ಇರುತ್ತೆ, ನಾವೊಂಚೂರು ಏನೋ ಪಾಲನೆ ಮಾಡ್ತಾ ಇದ್ದೀವಲ್ಲ ಅಂತ. ಸರಿ, ಇಷ್ಟೆಲ್ಲ ಆದ ಮೇಲೆ ಊಟಕ್ಕೆ ಹಾಕಿದ ಪದಾರ್ಥಗಳಿರುತ್ತಲ್ಲ, ಆ ಪದಾರ್ಥಗಳಲ್ಲಿ ದೇವರನ್ನು ನೆನೆಯಬೇಕು. ಅಲ್ಲ, ಎಲ್ಲಿ ಯಾರು ಇರ್ತಾರೆ ನಮಗೇನು ಗೊತ್ತು? ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ, ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಹರಿಕಥಾಮೃತ ಸಾರದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ವಾಸುದೇವನು ಅನ್ನದೊಳು ನಾನಾಸು ಭಕ್ಷದಿ ಸಂಕರುಷಣ ಕೃತೀಶ. ಕೃತೀಶ ಯಾರು? ಕೃತಿಪತಿ ಪ್ರದ್ಯುಮ್ನ. ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನು ಅನಿರುದ್ಧ ಆ ಸುಪರ್ಣಾಂಸಗನು. ಸುಪರ್ಣ ಅಂದರೆ ಗರುಡ, ಗರುಡ ವಾಹನಾದ ನಾರಾಯಣ. ಎಲ್ಲಿ? ಆ ಸುಪರ್ಣಾಂಸಗನು ಸೂಪದೊಳು ತೋವೆಯಲ್ಲಿ. ವಾಸವಾನುಜ, ವಾಸವ ಅಂದರೆ ಇಂದ್ರ, ಇಂದ್ರ ಅನುಜ, ಇಂದ್ರನ ತಮ್ಮ ಉಪೇಂದ್ರ. ಶಾಖದೊಳು, ಇನ್ನು ತುಂಬ ಇವೆ ಅದಕ್ಕಂದ್ರು. ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಒಂದು ಪದ್ಯ ಬಾಯಿಗೆ ಬಂದರೆ ಸರ 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 ಎಲ್ಲ ನೆನೆಸಿಕೊಂಡು ಭಗವಂತ ನನ್ನೊಳಗಿರುವ ಸ್ವಾಮಿ ಈ ಪದಾರ್ಥದೊಳಗಿರತಕ್ಕಂಥ ತನ್ನ ರೂಪಗಳನ್ನು ತಾನು ತಗೊಳ್ತಾ ಇದ್ದಾನೆ ಅಂತ ತಿಳಿತಾರೋ, ಯಾರು ತಿಳಿದು ಊಟ ಮಾಡುತ್ತಾರೋ ಅವರ ಕುರಿತು ಹೇಳಿದರು ದಾಸರು. ಈ ಪರಿಯರದಿ ತುಂಬ ನರ ನಿತ್ಯೋಪವಾಸಿ. ಹೊಟ್ಟೆ ತುಂಬ ಊಟ ಮಾಡಿದರೂ ಉಪವಾಸದ ಫಲ ಬರುತ್ತಂತೆ. ಕ್ರಿಶ್ಚನ ನೋಡಿ, 100 ವರ್ಷ ಬದುಕಿದ್ದು 100 ವರ್ಷ ಎರಡೊತ್ತು ಚೆನ್ನಾಗಿ ಊಟ ಮಾಡಿದರೂ ಕೂಡ ಸತ್ತಾಗ ಅಯ್ಯೋ ನಿತ್ಯೋಪವಾಸ ಮಾಡಿದ್ದಾನೆ ಅಂತ ಪಕ್ಕಕ್ಕೆ ಕರೀತಾರಂತೆ ಅವರು. ನಮ್ಮ ಹೋದರೆ ಯಾಕೆ ಈ ಅನುಸಂಧಾನ ಮಾಡಿದ್ದಾನೆ? ಅದಕ್ಕಂದ್ರು ಈ ಅನುಸಂಧಾನ ಮಾಡದೆ ಉಪವಾಸವಿದ್ದರೆ, ಉಪವಾಸ ಇರ್ತಾರೆ ಕೆಲವರು, ಬೆಳಿಗ್ಗೆ ಉಪವಾಸ ರಾತ್ರಿ ಉಪವಾಸ ಬೆಳಿಗ್ಗೆಲ್ಲ ಎರಡೊತ್ತು ಉಪವಾಸ ಅಂತ. ಅನುಸಂಧಾನ ಇರಲ್ಲೇ ಇರಲ್ಲ, ದೇವರ ಚಿಂತನೆ ಇರಲ್ಲ. ದೇವರ ಚಿಂತನೆ ಇಲ್ಲದೆ ಬರೇ ಉಪವಾಸ ಮಾಡಿದರೆ ಪೂರ್ಣ ಊಟ ಮಾಡಿದ ಫಲ. ಉಪವಾಸ ಇದ್ದರೂ ಊಟ ಮಾಡಿದ ಫಲ, ಊಟ ಮಾಡಿದರೂ ದೇವರ ಚಿಂತನೆ ಇದ್ದರೆ ಉಪವಾಸ ಮಾಡಿದ ಫಲ. ಯಾವುದು ಬೇಕೋ ನೋಡಿಕೊಳ್ಳಿ ಅಂದರು. ಅದಕ್ಕೆ ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು. ಓಪು ದಿಪ್ಪುದು ಪಪ್ಪುದೆಲ್ಲ ರಮಾಪತಿ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಡಿಸುವನು ಜನನಿಯಂತೆ. ಎಷ್ಟು ಚೆನ್ನಾಗಿದೆಯಲ್ವಾ, ದಾಸರಾಯರು ಎಷ್ಟು ಉಪಕಾರ ಮಾಡಿದ್ದಾರೆ ಮಹಾನುಭಾವರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಒಳಗೆ ಆ ಅನ್ನದಲ್ಲಿರತಕ್ಕಂತಹ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿ ತಿನ್ನಬೇಕು. ಇನ್ನು ಮುಂದೆ ಹೇಳ್ತಾರೆ ಅರಣ್ಯಕಾಚಾರ ಏನು, ಇಷ್ಟೆಲ್ಲ ಹೊರಗಿನ ತಯಾರಿ ಮಾಡಿಕೊಂಡು ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡು ಅಲ್ಲಿ ಭಗವಂತನ ಚಿಂತನೆ ಮಾಡಿದ ಮೇಲೆ ಇನ್ನೊಂದು ಚಿಂತನೆ ಮಾಡಬೇಕು. ಏನು ಚಿಂತನೆ ಅಂದರೆ ಹೇಳ್ತಾ ಇದ್ದಾರೆ ಅಲ್ಲ, ರುದ್ರದೇವರ ಸ್ಮರಣೆ ಮಾಡಲೇ ಇಲ್ಲ, ಪಕ್ಕದಲ್ಲೇ ಕೂತಿದ್ದಾರೆ, ಅವರಂದರು ನನ್ನ ಹತ್ರ ಬರೋದೇ ಇಲ್ಲ, ನಾನು ಸ್ಮರಣೆ ಮಾಡ್ತಾನೆ ಇಲ್ಲ ಯಾರು ಅಂತ. ಅದಕ್ಕೆ ಒಂದ್ಸಲ ಮಾಡೋಣ, ಹರಣಮ ಪಾರ್ವತೀ ಪತಯೇ, ಹರಣಮ ಪಾರ್ವತೀ ಪತಯೇ, ಗಟ್ಟಿಯಾಗಿ ಹರಣಮ ಪಾರ್ವತೀ ಪತಯೇ. ಹೌದಾ, ರುದ್ರದೇವರು ಕೇಳಿಸ್ಬೇಕು. ರುದ್ರದೇವರು ಕೇಳಿಸಿದ್ರು ಪರವಾಗಿಲ್ಲ, ಪಕ್ಕದವರು ಕೇಳಿಸಿದ್ರೆ ಸಾಕು. ಯಾರು ಪಾಪ ಸುಸ್ತಾಗಿರುತ್ತೆ, ಚೂರು ಸಮಾಧಿಗೆ ಹೋಗ್ತಾ ಇರ್ತಾರೆ, ಅವರ ಕಿವಿಯಲ್ಲಿ ಬಿದ್ದರೆ ಎದ್ದು ಕೊಡ್ತಾರೆ, ಎದ್ದು ಕೂತು ಕೂಡಲೇ ಮತ್ತೆ ಪ್ರವಚನ ಎರಡು ಅಕ್ಷರ ಬೀಳುತ್ತೆ. ಅವ ನೀವು ಅನ್ಬೋದು, ಯಾಕ್ರಿ ಇಷ್ಟು ಕಷ್ಟಪಟ್ಟು ಎಬ್ಸಿ ಮತ್ತು ಹೇಳ್ತೀರಾ, ಎದ್ದು ಕೇಳಿದ್ರೆ ಒಳ್ಳೆಯದು, ಮಲ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ನಿಮ್ಮ ಪಾಡಿಗೆ ನೀವು ಹೇಳ್ಕೊಂಡು ಹೋಗ್ಬೋದಲ್ಲ ಅಂದರೆ ಹಾಗಲ್ಲ, ನಂದೇ ಬೇರೆ ಪ್ರಾಸೆಸ್. ಏನದು ಅಂದರೆ ನಾನು ಪ್ರಾಫಿಟ್ ಓರಿಯೆಂಟೆಡ್, ನನಗೆ ಪ್ರಾಫಿಟ್ ಬೇಕು, ಪ್ರವಚನ ಮಾಡಿದರೆ ಒಳ್ಳೆ ಪ್ರಾಫಿಟ್ ಬೇಕು. ಏನು ಪ್ರಾಫಿಟ್ಟು ಅಂದರೆ ಕೂತವರ ಕಿವಿಯಲ್ಲಿ ಬಿದ್ದರೆ ಅದರಲ್ಲಿ ಯಾವೊಬ್ಬ ವ್ಯಕ್ತಿಯಾಗಲಿ, ಎರಡು ಇಬ್ಬರು ವ್ಯಕ್ತಿಯಾಗಲಿ, ಹತ್ತು ಜನ ಆಗಲಿ ಹೇಳಿದ್ದನ್ನು ಮಾರನೇ ದಿನ ಅನುಷ್ಠಾನಕ್ಕಿಟ್ಟರೆ ಅದರೊಳಗೆ ಶೇರ್ ನನಗೆ ಬಂದೇ ಬರುತ್ತೆ. ಅಷ್ಟೇ ಅಲ್ಲಿ ಹೌದಲ್ಲ, ನಾಳೆ ನೀವು ತುಪ್ಪ ಹಾಕೋ ಕಾಲಕ್ಕೆ ತುಳಸಿ ಕೈಯಲ್ಲಿ ಇಟ್ಕೊಂಡೇ ಮಾಡ್ತೀರ, ಹೌದೌದು ಮಾಡ್ತೀರಲ್ಲ, ಮತ್ತೆ ನನಗೆ ಅದು ಶೇರ್ ಬರುತ್ತಾ ಇಲ್ಲ, ಬಂದೇ ಬರಬೇಕು. ತುಪ್ಪ ಕಾಸೆ ಹಾಕಿದರೆ ಇನ್ನಷ್ಟು ಶೇರ್ ಬರುತ್ತೆ ನನಗೆ. ಅಲ್ಲ, ನೀವೆಲ್ಲ ಚೆನ್ನಾಗಿ ಮಾಡ್ತಾರೆ, ನಿಮಗೆ ಶ್ರದ್ಧೆಗೆ ಸಾಷ್ಟಾಂಗ ನಮಸ್ಕಾರ. ಬೆಳಿಗ್ಗೆ 5ಕ್ಕೆಲ್ಲ ಪ್ರತ್ಯಕ್ಷ, ವಿಶೇಷವಾಗಿ ಆ ಅಲಂಕಾರ ಆ ಶ್ರದ್ಧೆಯಿಂದ ಸತತ ಸೇವಾ ಮಾಡ್ತಾ ಇದ್ದೀರಿ, ಅದು ಹಿಂದಿನ ಪುಣ್ಯ ಅಲ್ಲದೆ ಇನ್ನೊಂದಿಲ್ಲ. ನಿಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಒಂದು ಸಣ್ಣದೇನೋ ಇತ್ತು, ಅದು ಹೇಳಿದಷ್ಟು ಇನ್ನೇನಿಲ್ಲ.
ಹಾಂ
ಹೌದು, ಮಾಡುವುದು ಬಹಳ ಉತ್ತಮ. ನಿಮ್ಮಲ್ಲಿ ಯಾರು ಹೇಳಿ ಇಷ್ಟು ವಾರದಲ್ಲಿ ಹೇಳಿಸಿದ್ರಲ್ಲಿ ಒಬ್ಬರೂ ಒಂದು ನಿಮ್ಮಿಷ್ಟ ಚಾಯ್ಸ್ ಯಾವುದು ಬೇಕಾದ್ರೂ ತಗೊಳ್ಳಿ, ಒಂದು ತಲೆಗೆ ಬಂದು ಕೃಷ್ಣ ಅಂತ ನೆನೆದ್ರೂ ಸಾಕು, ದೇವರು ಗುರುಗಳು ಪ್ರೀತರಾಗ್ತಾರೆ. ಎಲ್ಲ ನೀ ಇಲ್ಲಿ ಬಂದದ್ದು ಸಾರ್ಥಕ ಆಯ್ತಪ್ಪ, ನಮ್ಮವರು ನಮ್ಮ ಹುಡುಗರೆಲ್ಲ ನಿನ್ನ ಈ ಹೇಳಿದ್ದನ್ನ ಒಂದು ಚೂರು ನೆನೆದ್ರೋ ಅಂತ ಹೇಳಿದ್ರೆ ನನ್ನ ದೊಡ್ಡ ಸರ್ಟಿಫಿಕೇಟ್, ಅವ್ರ ಅನುಗ್ರಹ ಆಗ್ಬಿಡುತ್ತೆ, ಒಳಗಿದ್ದವ್ರ ಅನುಗ್ರಹ ಆಗ್ಬಿಡುತ್ತೆ. ಅದಕ್ಕಿಂತ ಬೇರೆ ಬೇಕಾ ನನಗೆ? ಆ ದೃಷ್ಟಿಯಿಂದ ಪಾಪ ಬಂದಿರ್ತಾರೆ, ಮನೆಯಲ್ಲಿ ಕೆಲಸ, ಬೇಗ ಎದ್ದಿರ್ತಾರೆ, ಮೈಯಲ್ಲಿ ಸುಸ್ತಿರುತ್ತೆ, ಎಲ್ಲ ಇರುತ್ತೆ. ಅದು ಅನ್ನೋದಿದ್ರೆ ಡ್ರೈ ಸಬ್ಜೆಕ್ಟು, ಹೌದಾ? ಒಂದೇ ಸಮನೆ ಹೋಗ್ತಾ ಇದ್ರೆ ಚೂರು ಜೋಕು ಬರಬಹುದು. ಯಾಕೆ ನನಗೆ ಬರಲ್ಲ, ಯಾಕೆ ಮಾತಾಡ್ತಾ ಇರ್ತೀನಲ್ಲ ನನಗೆ ಬರಲ್ಲ, ಕೂತದೆ ನನಗೂ ಬರುತ್ತೆ. ಆದ್ದರಿಂದ ನೀವು ಆ ರೀತಿಯಾಗಿ ಚೂರು ಏನಾದರೂ ಬಂದರೆ ಎಬ್ಬಿಸೋದು ನನ್ನ ಧರ್ಮ, ಎಬ್ಬಿಸದೆ ಹಾಗೇ ನಾನು ಹೇಳಿಬಿಟ್ರೆ ಒಳಗಿದ್ದವ್ರು ಹೇಳ್ತಾರೆ ನೀ ಬಂದದ್ದು ಯಾಕೆ, ಅವ್ರನ್ನ ಎಬ್ಬಿಸದೆ ಯಾಕೆ ಹೇಳಿದೆ ಅಂತ ನನಗೆ ಕೇಳಿದರೆ ನಾನು ಯಾವ ಮುಖ ಇಟ್ಕೊಂಡು ಅವ್ರ ಮುಂದೆ ನಿಲ್ಲಲಿ? ಆದ ಕಾರಣ ಇಷ್ಟು ಮಾಡಿದೆ. ಈಗ ಇನ್ನೊಂದು ವಿಚಾರ, ಏನೇನು ಮಾಡಿದಿವಾಗ? ಎಲ್ಲ ಹೊರಗಿನ ಸಿದ್ಧತೆ ಆಯಿತು, ಸಿದ್ಧತೆ ಆದ ಮೇಲೆ ಊಟ ಮಾಡಲಿಕ್ಕೆ ಶುರು. ಅವಾಗಂದರು ಒಳಗಿದ್ದುಕೊಂಡು, ಎಲ್ಲರ ಒಳಗಿದ್ದುಕೊಂಡು ಆಹಾರವನ್ನು ಸ್ವೀಕಾರ ಮಾಡಿ ಪಚನ ಮಾಡುತ್ತಾನೆ. ಜೀರ್ಣ ಮಾಡುವ ಶಕ್ತಿ ನಮ್ಮ ಶರೀರದಲ್ಲಿ ಭಗವದ್ ರೂಪಕ್ಕಿದೆ. ಆ ರೂಪದ ಹೆಸರು ವೈಶ್ವಾನರ, ಅದನ್ನೇ ಕೃಷ್ಣ ಅಂದ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, ನಾಲ್ಕು ರೀತಿಯಾದ ಅನ್ನವನ್ನು ಪ್ರಾಣ ಅಪಾನ ವಾಯುಗಳಿಂದ ಕೂಡಿಕೊಂಡು ಚೆನ್ನಾಗಿ ಪಚನ ಮಾಡುತ್ತೇನೆ. ಒಂದು ವೇಳೆ ದೇವರು ಪಚನ ಮಾಡಿಲ್ಲ ಅಂದರೆ ಅಜೀರ್ಣವೇ ಎಲ್ಲ ರೋಗಗಳಿಗೆ ಕೇಂದ್ರ ಬಿಂದು ಯಾವುದು ಅಂದರೆ ಅಜೀರ್ಣ. ಎಷ್ಟರವರೆಗೆ ನಮಗೆ ಚೆನ್ನಾಗಿ ಜೀರ್ಣ ಆಗ್ತಾ ಇದೆ, ಆ ಜೀರ್ಣ ಆಗೋ ಪರ್ಯಂತ ನಮ್ಮನ್ನು ಹಿಡಿಯೋರಿಲ್ಲ, ಅಜೀರ್ಣ ಶುರು ಆಯಿತಾ ನಮ್ಮನ್ನು ಹಿಡಿಯೋರಿಲ್ಲ, ಅಷ್ಟು ರೋಗಗಳು ಬಂದು ಕೂಡುತ್ತೆ. ಅದಕ್ಕೆ ವೈಶ್ವಾನರಾಜ್ಞಿಯನ್ನು ಚಿಂತನೆ ಮಾಡಿ ಆಹುತಿಗಳನ್ನು ಕೊಡಬೇಕು. ಸರಿ, ವೈಶ್ವಾನರಾಜ್ಞಿ ಹೇಗಿದ್ದಾನೆ? ನಮ್ಮ ಉದರದಲ್ಲಿದ್ದಾನೆ, ನಮ್ಮ ಹೊಟ್ಟೆಯಲ್ಲಿ ವೈಶ್ವಾನರಾಜ್ಞಿ ನಿಂತಿದ್ದಾನೆ. ಹೊಟ್ಟೆಯಲ್ಲಿರುವ ವೈಶ್ವಾನರಾಜ್ಞಿ ಹೇಗಿದ್ದಾನೆ ಅಂದರೆ ಅಂಗಗಳಿಂದ ಕೂಡಿಕೊಂಡಿದ್ದಾನೆ. ಶಿರಸ್ಸು, ಕಣ್ಣು, ಮೂಗು, ಬಾಯಿ, ಹೃದಯ, ಮಧ್ಯದೇಹ, ಕೆಳಗಿನ ಪ್ರದೇಶ, ಕಟಿ, ಕಾಲು, ಎಲ್ಲ ನಮ್ಮಂತೇನೆ ಸ್ವಾಮಿ ಇದ್ದಾನೆ. ಸರಿಯಾದ ಮಾತ ಅಲ್ಲ, ದೇವರಂತೆ ನಾವಿದ್ದೇವೆ. ರೆಪ್ಲಿಕಾ, ಬಿಂಬ ಹೇಗಿರುತ್ತೋ ಪ್ರತಿಬಿಂಬ ಹಾಗೇ ಇರಬೇಕಾದ್ದರಿಂದ. ಸರಿ, ನಮ್ಮ ಒಳಗೆ ದೇವರಿದ್ದಾರಲ್ಲ, ಆತನಿಗೆ ಎಷ್ಟು ಅವಯವಗಳಿವೆ ಅಂತ ಲೆಕ್ಕ ಮಾಡಿದರು. ಎಷ್ಟು ಅವಯವಗಳು ಅಂದರೆ ಶಿರಸ್ಸು ಒಂದು, ಕಣ್ಣುಗಳು ಎರಡು, ಅಂದರೆ ಎರಡನೇ ಅವಯವ. ಮೂರನೇ ಅವಯವ ಪ್ರಾಣ, ಪ್ರಾಣ. ನಾಲ್ಕನೆಯದು ಬಾಯಿ, ಮುಖ, ಹೌದಾ? ಐದನೆಯದು ಹೃದಯ, ಐದನೆಯದು ಹೃದಯ. ಆರನೆಯದು ಮನಸ್ಸು. ಏಳನೆಯದು ಎದೆ, ಉರಸ್, ಹೌದಾ? ಇಷ್ಟಾದ ಮೇಲೆ ಮುಂದೆ ಹೇಳ್ತಾರೆ ರೋಮಗಳು, ರೋಮಗಳು. ನಂತರ ಮಧ್ಯದೇಹ, ನಂತರ ಕಟಿಪ್ರದೇಶ. ಲೆಕ್ಕ ಮಾಡ್ತಾ ಇದ್ರ ಎಷ್ಟಾಯ್ತು? ಕಟಿಪ್ರದೇಶಕ್ಕೆ ಬಂದರೆ ಒಂಬತ್ತಾಯ್ತಾ? ಕಾಲು ಎಷ್ಟಾಯ್ತು? ಒಂಬತ್ತರಿಂದ ಹನ್ನೊಂದಕ್ಕೆ ಬಂದ್ರೆ ಏನು ಲೆಕ್ಕ ತಪ್ಪಿತು, ಲೆಕ್ಕ ತಪ್ಪಿತು. ಒಂಬತ್ತರಿಂದ ಹನ್ನೊಂದಕ್ಕೆ ಬಂದಾಯ್ತು ಇಲ್ಲ, ಹನ್ನೊಂದು ಅಂಗಗಳಿಂದ ಕೂಡಿದ್ದಾನೆ. ಮತ್ತೆ ಲೆಕ್ಕ ಮಾಡ್ತೀರಾ? ರಿವರ್ಸ್ ಹೋಗೋಣ. ಎರಡು ಕಾಲು, ಎರಡೆರಡು ಬೇರೆ ಬೇರೆ ಲೆಕ್ಕ ಅಲ್ಲ, ಎರಡು ಸೇರಿ ಒಂದು ಕಾಲು. ಕಟಿ ಎರಡು, ಮಧ್ಯದೇಹ ಮೂರು, ಹೌದಾ? ಇಷ್ಟಾದ ಮೇಲೆ ಮಿಕ್ಕದ್ದು ಲೆಕ್ಕ. ರೋಮಗಳು ಅದೊಂದು ಲೆಕ್ಕ ಮಾಡಿದರು, ನಾಲ್ಕು ರೋಮಗಳು, ನಾಲ್ಕು. ಮನಸ್ಸು, ಹಾಂ. ಹೃದಯ, ಹೌದಾ? ಮುಖ ಏಳು, ಆದ ಮೇಲೆ ಮೂಗು ಎಂಟು, ಕಣ್ಣುಗಳು ಒಂಬತ್ತು, ಹೌದಾ? ಕಣ್ಣುಗಳಾಯಿತು, ಆದ ಮೇಲೆ ಮುಖ ಅಂದರೆ ಶಿರಸ್ಸು ಹತ್ತು.
ಒಂದಿತ್ತಲ್ಲ
ಉರಸ್, ಹೃದಯ ಮನಸ್ಸು ಉರಸ್ಸು, ಹೃದಯ ಮನಸ್ಸು ಉರಸ್ಸು. ಕಾಲು ಕಟಿ ಎರಡು, ಮಧ್ಯದೇಹ ಮೂರು, ಮಧ್ಯದೇಹ ಮೂರು, ಹೃದಯ ನಾಲ್ಕು, ಮನಸ್ಸು ಐದು, ಉರಸ್ಸು ಆರು, ರೋಮಗಳು ಏಳು, ಆದ ಮೇಲೆ ಮುಖ, ಮೂಗು, ಕಣ್ಣುಗಳು, ಶಿರಸ್ಸು, ಹೌದಾ? ಹಾಗಾದರೆ ಎಷ್ಟು ಅವಯವಗಳು ಚಿಂತನೆ ಮಾಡಿದ್ದು? ಹನ್ನೊಂದು, ಹೌದಾ? ಏಕಾದಶ ಅಂಗ ನಮ್ಮ ಹೊಟ್ಟೆಯಲ್ಲಿರುವ ವೈಶ್ವಾನರಾಜ್ಞಿಯ ಹನ್ನೊಂದು ಅಂಗಗಳನ್ನು ಚಿಂತನೆ ಮಾಡಬೇಕು.
ಅವಾಗ ನಾವು ಚಿಂತನೆ ಅಂದರೆ ಏನು ಮಾಡಬೇಕು? ಇವನಿಗೆ ಕಣ್ಣಿದೆ, ಹೊಟ್ಟೆ ಇದೆ, ಕೈ ಇದೆ, ಕಾಲಿದೆ, ಹೀಗೆ ಮಾಡಬೇಕಾ?
ಇನ್ನು ಹೇಗೆ? ಅದಕ್ಕಂದರೂ ದೇವರ ಒಂದೊಂದು ಅವಯವ ಒಂದೊಂದು ಕೆಲಸ ಮಾಡುತ್ತಾ ಇದೆ, ಅದನ್ನು ಚಿಂತನೆ ಮಾಡಿ ಅಂತ ಹೇಳಿದರು. ಅದಕ್ಕಂದ್ರು ದೇವರ ಶಿರಸ್. ಶಿರಸ್ಸನ್ನು ಚಿಂತನೆ ಮಾಡೋಣ, ಯಾಕಡೆಲ್ಲ ಬಿಟ್ಟರಲ್ಲ. ಅಲ್ಲೇ ಒಂದು ಕಾರಣ ಏನು ಗೊತ್ತಾ, ಗಂಟೆ ಕಾಲ ಪ್ರವಚನ ಮಾತ್ರ ಕೇಳೋ ಅಭ್ಯಾಸ ಇರುತ್ತೆ ಒಂದು ಗಂಟೆ. ಹೌದಾ? ಸಾಮಾನ್ಯವಾಗಿ ಒನ್ ಅವರ್ ಪ್ರವಚನ, ಬೆಂಗಳೂರಲ್ಲಾದರೂ ಸರಿ, ಸ್ವರ್ಗಲೋಕದಲ್ಲಾಗಲಿ, ಎಲ್ಲಾದರೂ ಒಂದೇ ಒನ್ ಅವರ್ ಪ್ರವಚನ ಸೆಟ್ ಮಾಡಿರ್ತಾರೆ. ಹೌದಾ? ಬಂದ ಕೂಡಲೇ ಒಂದು 10 ನಿಮಿಷ ಧ್ಯಾನ ಶ್ಲೋಕ, ಇನ್ನು ಉಳಿದದ್ದೇ 50 ನಿಮಿಷ. ಅದರೊಳಗೆ ಚೂರು ಚಾರು ಅದು ಇದು ಎಲ್ಲ ಹೋಗಿ 15-20 ನಿಮಿಷ ಸಬ್ಜೆಕ್ಟ್ ಇರುತ್ತೆ. ಒಟ್ಟಾರೆ ಆ ಟೈಮ್ ಟಕ್ ಅಂತ ಹೊಡೆದ ಕೂಡಲೇ 8 7 ಕೊಡ್ತಾರೆ. 8 ಅಂತ ಬಂದ ಕೂಡಲೇ ಕೂತವರೇ ನೋಡ್ತಿರ್ತಾರೆ ಟೈಮ್ ಕಡೆಗೆ, ಯಾವಾಗ ಬಿಡ್ತಾರ ಯಾವಾಗ ಬಿಡ್ತಾರ ಅಂತ ನೋಡ್ತಿರ್ತಾರೆ. ನಾವು ಟೈಮ್ ಕಡೆ ನೋಡಬೇಕಾದ ಅವಶ್ಯಕತೆಯೇ ಇಲ್ಲ. ಬಿಟ್ಟು ಹೋಗ್ಬಿಟ್ರೆ ಅವರಿಗೂ ರಿಲೀಫ್, ಕೂತವರಿಗೂ ಸಂತೋಷ, ಬಿಟ್ರಲ್ಲ ಅಂತ ಹೇಳಿದವರಿಗೂ ಸಂತೋಷ, ಯಪ್ಪ ಇನ್ನು ಸಾಕು ಹೇಳಿದ್ದು ಅಂತ ಇಬ್ಬರಿಗೂ ಸಂತೋಷ ಕೊಡ್ತು ಪ್ರವಚನ ಅಲ್ವಾ. ಒಬ್ಬರು ನನಗೆ ಹಾಗೆ ಮಾಡಿದರು ಅಂದರೆ ಈ ಹರಿವಂಶ ಮಂಗಳ ಆಗಿತ್ತು. ಹರಿವಂಶ ಮಂಗಳ ಆಗಿತ್ತು. ಮಂಗಳ ಆಗುವಾಗ ನಮ್ಮ ಮನೆ ಮುಂದೆ ಮಂಗಳಧಾಮ ಅಂತ ಅಲ್ಲಿ ಆಗಿತ್ತು. ಮಂಗಳ ಮುಗೀತು ಮಾಮೂಲಾಗಿ. ಪಾಪ ಎಲ್ಲರೂ ಹೇಳ್ತಾರೆ ದಾಕ್ಷಿಣ್ಯಕ್ಕೆ, ಆಚಾರ್ಯ ಚೆನ್ನಾಗಿ ಹೇಳಿದ್ದೀರಿ, ಚೆನ್ನಾಗಿ ಯಾರಾದ್ರೂ ಹೇಳಿರ್ಬೋದು, ಪಾಪ ಎದುರು ಕಾಣಿಸಿದಾಗೇ ನೆನಪು ಮಾಡ್ತಾರೆ, ಭಾಳ ಚೆನ್ನಾಗಿ ಹೇಳಿದ್ರಿ ಭಾಳ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾರಲ್ಲ. ಹಾಗೆ ಹೇಳೋ ಕಾಲಕ್ಕೆ ಒಬ್ಬ ಅದು ತುಂಬ ಹೇಳ್ದೆ, ಅಪ್ಪ ಭಾಳ ಚೆನ್ನಾಗಿ ಹೇಳಿದ್ರು. ನಂಗೆ ಸ್ವಲ್ಪ ಸಂಶಯ ಬಂತು, ಅಂಥ ಪರಿ ಏನು ಚೆನ್ನಾಗಿ ಹೇಳಿದೆ ಹೇಳಿ. ಪಾಪ ವ್ಯಕ್ತಿ ಫ್ರ್ಯಾಂಕ್ ಆಗಿ ಹೇಳಿಬಿಟ್ಟ, ಅಲ್ಲ ಆಚಾರ್ಯ ಈ ಮಂಗಳ ಅಂದರೆ 3-4 ತಾಸು ಕೊರೆದು ಬಿಡ್ತಾರೆ, ನೀವು ಗಂಟೆ ಅಂತ ಹೇಳಿ ಗಂಟೆಗೆ ಥಟ್ ಅಂತ ಬಿಟ್ರಲ್ಲ, ಅಷ್ಟು ಖುಷಿ ಆಯ್ತು ನನಗೆ. 1 ಗಂಟೆಗೆ ಸರಿಯಾಗಿ ಬಿಟ್ರಲ್ಲ, ಎಷ್ಟು ಖುಷಿ ಆಯಿತು. ನಾನು ಅಂದುಕೊಂಡೆ ಸ್ವಾಮಿ ಈ ಥರ ಸಂತೋಷ ಕೊಡಿಸಿದ್ಯಲ್ಲಪ್ಪ ಈ ಪ್ರಾಣಿಗೆ, ಸಾರ್ಥಕ ಆಯಿತು ಪ್ರವಚನ. ಸರಿ, ಆದರೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲರೂ ಕೂಡ ಪಾಪ ಎಷ್ಟೊತ್ತು ಹೇಳಿದ್ರೆ ಹಾಗೇ ಕೊಡ್ತಾ ಇದ್ದಾರೆ. ಬೇಗ ಬಿಟ್ಟುಬಿಡ್ತೇನೆ, ಯಾಕೆಂದರೆ ಹೆಚ್ಚಿಗೆ ಕೇಳಿದರೂ ತಲೆಯಿಂದ ಓವರ್ ಫ್ಲೋ ಆಗ್ತಾ ಆಗಿರುತ್ತೆ, ತಲೆಯಲ್ಲಿ ಹಿಡಿಬೇಕಲ್ವಾ. ಆದರೆ ಆದಷ್ಟು ನೋಡೋಣ. ಅದಕ್ಕೆ ಮಧ್ಯೆ ಮಧ್ಯೆ ಚೂರು ಇದಕ್ಕೆ ಸಂಬಂಧಪಟ್ಟದೇ ಮಾತು ಹೇಳ್ತಾ ಇದ್ದೇನೆ. ಸರಿ, ದೇವರ ಶಿರಸ್ಸು. ಈ ದೇವ ಅಂದರೆ ನಮ್ಮ ಹೊಟ್ಟೆಯಲ್ಲಿದ್ದಾನಲ್ಲ ಈ ವೈಶ್ವಾನರಾಜ್ಞಿ. ಈ ವೈಶ್ವಾನರಾಜ್ಞಿಯ ಶಿರಸ್ಸು ಏನು ಮಾಡ್ತಾ ಇದೆ ಅಂದರೆ ಸ್ವರ್ಗಲೋಕವನ್ನು ಹಿಡಿದಿದೆ. ಅಂದರೆ ಸ್ವರ್ಗಲೋಕ ದೇವರ ಶಿರಸ್ಸಿನಲ್ಲಿ ನಿಂತಿದೆ. ಶಿರಸ್ಸಿನಲ್ಲಿ ಸ್ವರ್ಗಲ್ ವೈಶ್ವಾನರಾಜ್ಞಿಯ ಶಿರಸ್ಸಿನಲ್ಲಿ ಸ್ವರ್ಗಲೋಕವಿದೆ. ದೇವರ ಶಿರಸ್ಸು ಹೊಳೀತಾ ಇದೆ, ಸ್ವರ್ಗಲೋಕಕ್ಕಾಧಾರವಾಗಿದೆ, ಹೊಳೀತಾ ಇದೆ. ಅದಕ್ಕೆ ಈ ಶಿರಕ್ಕೆ ಏನಂತಾರೆ ಅಂದರೆ ಸ್ವರ್ಗಲೋಕಕ್ಕೆ ಹೆಸರು ದ್ಯುಲೋಕ. ದ್ಯುಲೋಕ, ದ್ಯುಲೋಕದಲ್ಲಿರುವ ದೇವರ ಹೆಸರು ದ್ಯು. ದೇವರಿಗೆ ದ್ಯು ಅಂತ ಯಾಕೆ ಹೆಸರು ಅಂದರೆ ಹೇಳ್ತಾರೆ ದೇವರ ಶಿರಸ್ಸಿಗೆ ಕ್ರೀಡಾತ್ಮಕತ್ವ ದ್ಯುನಾಮಕಂ ಅಂದರೆ ಹೇಳ್ತಾರೆ ಭಗವಂತ ವಿಶೇಷವಾದ ಲೀಲೆಯಿಂದ ಕೂಡಿದವ. ಅಂದರೆ ಯಾವುದನ್ನು ಕಷ್ಟದಿಂದ ಮಾಡಲ್ಲ, ಸುಲಭವಾಗಿ ಮಾಡುತ್ತಾನೆ, ಯಾವ ಪ್ರಯೋಜನವನ್ನು ಅಪೇಕ್ಷಿಸಿ ಮಾಡಲ್ಲ, ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಮಾಡುತ್ತಾನೆ, ತನ್ನ ಸ್ವಾರ್ಥಕ್ಕಾಗಿ ಯಾವ ಕಾರ್ಯವನ್ನೂ ಮಾಡದವ. ಆದ್ದರಿಂದ ದೇವರನ್ನ ದ್ಯು ಅಂತ ಕರೆದು. ಸ್ವರ್ಗಲೋಕಕ್ಕೆ ಆಧಾರ ಈತನ ಶಿರಸ್ಸು. ಅಷ್ಟೇ ಅಲ್ಲ, ಒಳ್ಳೆ ತೇಜೋವಂತವಾಗಿದೆ, ಹೊಳೀತಾ ಇದೆ. ಅದಕ್ಕೆ ಆ ಶಿರಸ್ಸಿಗೆ ಒಂದು ಹೆಸರಿಟ್ಟರು. ಏನು ಹೆಸರು ಅಂದರೆ ಸುತೇಜಸ್. ಸುತೇಜಸ್, ಸುತೇಜ ಯಾವುದು? ವೈಶ್ವಾನರಾಜ್ಞಿಯ ಶಿರಸ್. ಸರಿ, ಸ್ವಲ್ಪ ಒಳಗೂ ಹೊಕ್ಕ ನೋಡೋಣ. ಅಲ್ಲಿ ವೈಶ್ವಾನರಾಜ್ಞಿಯ ತಲೆ ಸ್ವರ್ಗಲೋಕಕ್ಕೆ ಆಧಾರವಾಗಿದೆ. ಅದೇ ವೈಶ್ವಾನರಾಜ್ಞಿ ನಮ್ಮ ಹೊಟ್ಟೆಯಲ್ಲಿದ್ದಾರೆ. ನಮ್ಮ ಹೊಟ್ಟೆಯಲ್ಲಿರುವ ವೈಶ್ವಾನರಾಜ್ಞಿಯ ತಲೆ ಸ್ವರ್ಗಲೋಕಕ್ಕೆ ಆಧಾರ. ಇಲ್ಲಿ ಸ್ವಲ್ಪ ನೋಡಿದ್ರು ಏನದು ಅಂದರೆ ನಮ್ಮಲ್ಲೇ 14 ಲೋಕಗಳಿವೆ, ನಮ್ಮಲ್ಲಿ 14 ಲೋಕ ಇದೆ ಅಂತ ಭಾಗವತದಲ್ಲಿ ಹೇಳುತ್ತಾ ಮರ್ತೋದ್ರ ಹೇಳಿದ್ವಲ್ಲ. ಹಾಂ, ಹೊಕ್ಕಳ ಕಲಗೆ ಭೂಲೋಕ, ಹೊಕ್ಕಳಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಗಲೋಕ. ಅಂದರೆ ನಮ್ಮಲ್ಲೇ ಇದ್ದ ವೈಶ್ವಾನರಾಜ್ಞಿಯ ಶಿರಸ್ಸಲ್ಲಿದೆ ಈ ಎದೆ ಪ್ರಾಂತದಲ್ಲಿ ಸ್ವರ್ಗಲೋಕಕ್ಕೆ ಆಧಾರವಾಗಿದೆ ವೈಶ್ವಾನರಾಜ್ಞಿಯ ಶಿರಸ್ಸು. ಈ ರೀತಿಯಾಗಿ ನಿಂತಿದ್ದಾನೆ. ಆ ಶಿರಸ್ಸನ್ನು ಯಾರು ಚಿಂತನೆ ಮಾಡುತ್ತಾರೋ, ಒಳ್ಳೆ ಹೊಳೆಯುವ ಶಿರಸ್ಸು ದೇವರಿಗೆ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರು ಹೊಳೆಯುತ್ತಾ ಒಳ್ಳೆ ತೇಜಸ್ಸು ಬರುತ್ತೆ ಅವರ ಮುಖದಲ್ಲಿ ಅಂತ ತಿಳಿಸಿಕೊಟ್ಟರು. ಆ ವೈಶ್ವಾನರಾಜ್ಞಿಯ ಶಿರಸ್ಸು, ಅದರ ಹೆಸರೇನು? ಸುತೇಜ. ಸುತೇಜ, ಸುತೇಜ ಅಂತ ದೇವರಿಗೆ ನಮಸ್ಕಾರ ಮಾಡ್ಬೋದಾ? ಸ್ವಾಮಿ, ನಿನ್ನ ಹೆಸರು ಇಂಥದ್ದು, ಎಲೆ ಹಾಕಿರ್ತಾರೆ, ಇನ್ನು ಬಡಿಸ್ಬೇಕು, ಎಷ್ಟೊತ್ತು ಇಡುತ್ತೆ? ಒಂದು 10 ನಿಮಿಷ ಆಗುತ್ತಾ? ಎಲೆ ಹಾಕಿ ಬಡಿಸಿ ತೀರ್ಥ ಕೊಟ್ಟು ಎಲ್ಲರೂ ಕೂಡಿಸಿ ಎಲ್ಲ ಆದಮೇಲೆ ಗೋವಿಂದ ಅಂಬೋದ್ರೊಳಗೆ 15 ನಿಮಿಷ ಬೇಕು ಮಿನಿಮಮ್. 15 ನಿಮಿಷದೊಳಗೆ ಚಿಂತನೆ ಮಾಡಿ ಮುಗಿಸ್ಬೋದು. ಅನ್ನದಲ್ಲಿರುವ ಆ ಪದಾರ್ಥಗಳಲ್ಲಿ ದೇವರು ಚಿಂತನೆ ಮಾಡ್ಬೋದು. ನಮ್ಮಲ್ಲೂ ವೈಶ್ವಾನರಾಜ್ಞಿಯ ಚಿಂತನೆ ಮಾಡಿ ಊಟ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಮಠದಲ್ಲಿ ಸಿಗುತ್ತೆ. ಅದಕ್ಕೆ ಅಷ್ಟು ಟೈಮ್ ಕೊಟ್ಟರು, ಊಟದ ಮುಂದಾದರೂ ದೇವರ ಚಿಂತನೆ ಮಾಡ್ರಿ ಅಂತ ಸ್ವಲ್ಪ ಬಡಿಸ್ತಾರೆ. ಬಡಿಸೋದ್ರೊಳಗೆ ಚಿಂತನೆ ಮಾಡಿ ಮುಗಿಸಬೇಕು. ಹಾಗಾದರೆ ಎಲ್ಲಿ ಉದರದಲ್ಲಿರುವ ವೈಶ್ವಾನರಾಜ್ಞಿಯ ಶಿರಸ್ಸಿಗೆ ಏನು ಹೆಸರು? ಸುತೇ. ಇನ್ನು ಎರಡನೇ ಅವಯವ ಯಾವುದು? ಅದನ್ನು ಹೇಳ್ತಾ ಇದ್ದಾರೆ. ಆಯುಷಾನ ಆದಾನಾತ್ ಆದಿತ್ಯಾಖ್ಯಂ ಆದಿತ್ಯಾಧಾರಂ ಸರ್ವರೂಪ ವಿಷಯತ್ವಾತ್ ವಿಶ್ವರೂಪಾಖ್ಯಂ ವೈಶ್ವಾನರಸ್ಯ ಚಕ್ಷು. ದೇವರ ಎರಡು ಕಣ್ಣು, ವೈಶ್ವಾನರಾಜ್ಞಿಯ ಎರಡು ಕಣ್ಣು. ಆ ವೈಶ್ವಾನರಾಜ್ಞಿಯ ಕಣ್ಣು ಎಲ್ಲಿದೆ ಅಂದರೆ ಸೂರ್ಯಮಂಡಲಕ್ಕೆ ಆಧಾರ. ಸೂರ್ಯಮಂಡಲದಲ್ಲಿ, ಸೂರ್ಯಮಂಡಲಕ್ಕೆ ಹೆಸರೇನು? ಆದಿತ್ಯ. ಹೌದಾ? ಆದಿತ್ಯನೊಳಗಿರತಕ್ಕ ದೇವರಿಗೆ ಹೆಸರು ಆದಿತ್ಯ. ದೇವರಿಗೆ ಹೆಸರು ಆದಿತ್ಯ ಅಂತ ಯಾಕೆ ಹೆಸರು ಅಂದರೆ ಎಲ್ಲರ ಆಯುಷ್ಯವನ್ನು ಸೆಳೆಯುತ್ತಾನಾದ್ದರಿಂದ ದೇವರಿಗೆ ಆದಿತ್ಯ ಅಂತ ಹೆಸರು. ಆದಿತ್ಯನೊಳಗಿರತಕ್ಕಂಥ ದೇವರ ಎರಡು ಕಣ್ಣು, ದೇವರ ಎರಡು ಕಣ್ಣು, ಅದಕ್ಕೆ ಹೆಸರು ಆದಿತ್ಯ. ಅಷ್ಟೇ ಅಲ್ಲ, ಆ ಎರಡು ಕಣ್ಣು ಎಲ್ಲಿದೆ ಅಂದರೆ ಎಲ್ಲರ ಎರಡು ಕಣ್ಣಲ್ಲಿ ಆ ದೇವರು ಎರಡು ಕಣ್ಣನ್ನು ಇಟ್ಟಿದ್ದಾನೆ. ನಮ್ಮ ಎಲ್ಲರ ಎರಡು ಕಣ್ಣಲ್ಲಿ ವೈಶ್ವಾನರಾಜ್ಞಿ ಎರಡು ಕಣ್ಣಿದೆ. ಏನು ಮಾಡುತ್ತಾನೆ? ಎಲ್ಲವನ್ನ ನೋಡಿ ನೋಡಿಸ್ತಾನೆ, ನೋಡಿ ನೋಡಿಸ್ತಾನೆ. ಅವ ಒಂದು ಸಲ ನಾನು ನೋಡಲ್ಲ ಅಂದರೆ ನಮಗೇನು ಕಾಣಿಸಲ್ಲ. ದೇವರು, ನಮ್ಮ ಕಣ್ಣಿನೊಳಗಿರುವ ವೈಶ್ವಾನರಾಜ್ಞಿ ತನ್ನ ಕಣ್ಣನ್ನು ಒಂದು ಸಲ ಮುಚ್ಚಿಬಿಟ್ರೆ ನಮಗೆ ಪದಾರ್ಥ ಇದ್ರೂ ಕಾಣಿಸಲ್ಲ, ಕಣ್ಣಿಗೇ ಕಾಣಿಸಲ್ಲ. ಅದಕ್ಕೆ ಒಂದು ನೆನಪಾಯಿತು, ಯಾರೋ ಇದು ಪ್ರಾಕ್ಟಿಕಲ್ಲಾಗಿ ನಡೆದದ್ದು, ಬದರಿಗೆ ಹೋದರಂತೆ, ಇತ್ತೀಚೆಗೆ ನಡೆದದ್ದು, ಒಂದು 20 ವರ್ಷದೊಳಗೆ ಬದರಿಗೆ ಹೋಗಿದ್ದಾರೆ. ಎಲ್ಲರಿಗೂ ಬದ್ರಿ ನಾರಾಯಣ ಕಾಣಿಸ್ತಾ ಇದ್ದಾರೆ ಅಂದರೆ ಮೂರ್ತಿ. ಅವರಿಗೆ ಮೂರ್ತಿಯೇ ಕಾಣಿಸ್ತಾ ಇಲ್ಲ. ಅವ್ರು ಕೇಳ್ತಾರೆ ಅಲ್ಲೇನೋ ಏನಿಲ್ಲ ಅಂತ. ಎಲ್ಲರೂ ಅಂತಾರೆ ದೇವ್ರ ಮೇಲೆ ನವಲಿಗೆರು ಇಟ್ಟಿದ್ದಾರೆ, ಇದಿಟ್ಟಿದ್ದಾರೆ, ಅದಿಟ್ಟ ಏನು ಇಲ್ಲ, ಬ್ಲ್ಯಾಂಕ್ ಆಗಿದೆ, ಏನಿಲ್ಲ ಅಲ್ಲ ಅವರಿಗೆ. ಅವಾಗ ಸ್ವಾಮಿಕ ಜೊತೆಗೆ ಹೋಗಿದ್ದಾರೆ, ಗುಳೋ ಅಂತ ಅಳ್ತಾ ಇದ್ದಾರೆ, ಎಲ್ಲರೂ ದೇವರು ನೋಡ್ತಾರೆ ನಮ್ಗೆ ಕಾಣಿಸ್ತಾ ಇಲ್ಲ. ಅವಾಗ ಸ್ವಾಮಿ ಹೇಳಿದ್ರು, ಅಪ್ಪ ನೋಡು ನಿಮ್ಗೆ ಪಾಪ ಅಡ್ಡಿ ಕೂತಿದೆ, ಅದಕ್ಕೆ ಮೂರ್ತಿಯೇ ಕಾಣಿಸ್ತಾ ಇಲ್ಲ, ದೇವರು ಕಾಣಿಸೋದಲ್ಲ, ಮೂರ್ತಿನೇ ಕಾಣಿಸ್ತಾ ಇಲ್ಲ, 2-3 ಸಲ ಯಾತ್ರೆ ಮಾಡಿ ಅಂದರು. ಹಾಗೆ 2-3 ಸಲ ಯಾತ್ರೆ ಮಾಡಿದ ಮೇಲೆ ಅರ್ಧ ದೇವರು ಕಾಣಿಸಿದ್ರು ಅವರಿಗೆ. ಅದು ಎಷ್ಟು ಪಾಪ ತುಂಬಿರಬೇಕು. ನಂತರ ಪೂರ್ಣ ದೇವರು ಕಾಣಿಸಿದರು. ಅದಕ್ಕಂದ್ರು ಒಳಕ್ಕೆ ಕಣ್ಣಿದ್ರು ದೇವರು ಮೂರ್ತಿ ಇದ್ದರೂ ಕಾಣಿಸದೆ ಹೋಗ್ಲಿಕ್ಕೆ ಕಾರಣ ವೈಶ್ವಾನರಾಜ್ಞಿ ತನ್ನ ಕಣ್ಣನ್ನು ಮುಚ್ಚಿಬಿಟ್ರೆ ಎದುರಿಗೆ ಏನಿದ್ರೂ ಕಾಣಿಸಲ್ಲ. ಅದಕ್ಕೆ ಆ ಭಗವಂತನನ್ನು ಚಿಂತನೆ ಮಾಡೋಣ ಅಂತ ಹೇಳಿದಲ್ಲಿ ಶ್ರೀಕೃಷ್ಣಾರ್ಪಣ ಮತ್ತು ಮಿಕ್ಕದ್ದನ್ನು ನಾಳೆ ನೋಡೋಣ. ನಾಳೆ ಬೆಳಗ್ಗೆ ಯಥಾ ಪ್ರಕಾರ 9:30. ಹೌದಮ್ಮ, ಬರ್ರಿ.